ಮುಂದೆ ಹೋಗ್ತಾ ಇದ್ದಾರೆ. ಏನ್ ಮಾಡ್ತಾ, ರಾಮ ಜನ್ಮ ಚರಿತಾನಿ ತಸ್ಯತೆ ಕೀರ್ತಯಂತ ಉಚತೈ ಧೃತಂ ಯಯೋ. ಬೇಗ ಬೇಗ ಮುಂದೆ ಹೋಗ್ತಾ ಇದ್ದಾರಂತೆ. ರಾಮಚಂದ್ರ ದೇವರ ಚರಿತ್ರೆಯನ್ನ ಉಚತೈ, ಉಚತೈ ಅಂದ್ರೆ ಎರಡರ್ಥ, ಉಚ್ಚವಾಗಿ ಉಚ್ಚಧ್ವನಿಯಿಂದ, ಮತ್ತೆ ಉಚತೈ ಅಂದ್ರೆ ವೇದವಾಕ್ಯಗಳಿಂದ ರಾಮಚಂದ್ರನ ಚರಿತ್ರೆಯನ್ನು ವೇದವಾಕ್ಯದ ಮೂಲಕ ಸ್ತೋತ್ರ ಮಾಡ್ತಾ 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 ಮುಂದೆ ಸಾಗಿದ್ರು. ಪ್ರತ್ಯಕ್ಷವಾಗಿ ಇಡೀ ಜಗತ್ತು, ಜಗತ್ತಿನ ಸಮಕ್ಷಮದಲ್ಲಿ ಭಗವಂತ ತಾನು ವೇದ ಪ್ರತಿಪಾದ್ಯ ಎಂಬುದನ್ನು ಆ ಸಂದರ್ಭದಲ್ಲಿ ಪರಂಧಾಮಕ್ಕೆ ಹೋಗುವ ಸಂದರ್ಭದಲ್ಲಿ ತೋರಿಸಿದ್ದಾನೆ. ವೇದಾಭಿಮಾನಿ ದೇವತೆಗಳು, ಓಂಕಾರಾಭಿಮಾನಿ ದೇವತೆಗಳೆಲ್ಲ ಮೂರ್ತಿಮತ್ತಾಗಿ ಬಂದು ಮುಂದೆ ಹೋಗ್ತಾ ಎಲ್ಲರೂ ಕೂಡ ಒಬ್ಬರನ್ನು ಸ್ವಾಗತ ಮಾಡಬೇಕಾದ್ರೆ ಗಣ್ಯ ವ್ಯಕ್ತಿಗಳನ್ನು ಏನ್ ಮಾಡ್ತಾರಂದ್ರೆ ವೇದಘೋಷ ಮಾಡ್ತಾ ಮುಂದೆ ಸತ್ತಾರೆ. ಪೂರ್ಣ ಕಲಶ ಹಿಡ್ಕೊಂಡು ಮುಂದೆ ಹೋಗ್ತಾರೆ. ಇಲ್ಲಿ ಭಗವಂತನ ಅದು ವೇದಘೋಷ, ವೇದಿಂದ ಪ್ರತಿಪಾದ್ರು ಬೇರೆ, ಇಲ್ಲಿ ಹಾಗಲ್ಲ, ವೇದ ಪ್ರತಿಪಾದ್ಯನದ್ದೇ ಘೋಷ. ಹೀಗೆ ಮುಂದೆ ಆ ವೇದಾಭಿಮಾನಿ ದೇವತೆಗಳು ಮುಂದೆ ಮುಂದೆ ಸಾಕ್ತಾ ವೇದ ವಾಂಗ್ಮಯ ಪ್ರಪಂಚದಿಂದ ರಾಮದೇವರ ಚರಿತ್ರೆಯನ್ನು ಗುಣಗಾನ ಮಾಡ್ತಾ ಮುಂದೆ ಸಾಗಿದ್ರು. ಹಾಗಾಗಿ ರಾಮದೇವರ ಚರಿತ್ರೆ ವೇದ ಪ್ರತಿಪಾದ್ಯ, ರಾಮಾಯಣದ ನಾಯಕನಾಗಿರ್ತಕ್ಕಂಥ ಭಗವಂತ ವೇದ ಪ್ರತಿಪಾದ್ಯ ಎಂದು ಆ ಪರಂಧಾಮಕ್ಕೆ ಹೋಗುವ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಪ್ರತಿಯೊಬ್ಬರು ಕೂಡ ನೋಡಿದ್ದಾರೆ. ಆ ಅರ್ಥದಲ್ಲಿ ದೇವಸ್ಯ, ವಿಶೇಷವಾಗಿ ಪರಂಧಾಮಕ್ಕೆ ಹೋಗುವ ಸಂದರ್ಭದಲ್ಲಿ ಆ ವೇದ ಪ್ರತಿಪಾದ್ಯನಾದವನು, ವೇದ ಸಾಮಗಾನಾದಿಗಳಿಂದ ಪ್ರತಿಪಾದ್ಯನಾದವನು, ಸಾಮಾದಿ ವೇದಗಳಿಂದ ಪ್ರತಿಪಾದ್ಯನಾದವನು ಎಂಬ ಅರ್ಥವನ್ನ ದೇವಸ್ಯ ಎಂಬ ಶಬ್ದ ಕೊಡ್ತಾ ಇದೆ. ಇನ್ನು ವಿಶೇಷ ಅರ್ಥ ಏನು? ದೇವಸ್ಯ ಸವಿತುಹು, ಭಗವಂತ ದೇವಸ್ಯ ಕೃತೇ ಸವಿತುಹು, ಅದು ಅನೇಕ ಅರ್ಥದಲ್ಲಿ ತೆರೆದುಕೊಳ್ತದೆ ಎಂದು ಹೇಳಿದ್ದೇನೆ. ದೇವಸ್ಯ ಸವಿತು ಅಂದ್ರೆ ದೇವಸ್ಯ ಕೃತೆ, ಕೃತೆ ಅಂತ ಒಂದು ಸೇರಿಸಿಕೊಳ್ಬೇಕು. ಯಾಕೆಂದ್ರೆ ಯಾವಾಗಲೂ ಅಷ್ಟೇ, ಸೋಪಸ್ಕರಾಣಿ ವಾಕ್ಯಾನಿ ಭವಂತಿ, ದೊಡ್ಡವರ ಮಾತಿನಲ್ಲಿ ಅಲ್ಪ ಇರತ್ತೆ, ಅದನ್ನು ಯಾವುದು ಬೇಕೋ ಅದನ್ನು ಸ್ವಲ್ಪ ಸೇರಿಸ್ಕೊಳ್ಬೇಕು. ಹಾಗೆ ಇಲ್ಲಿ ದೇವಸ್ಯ ಅಂದ್ರೆ ರುದ್ರನಿಗೋಸ್ಕರ ಸವಿತು, ಸೃಷ್ಟಿ ಮಾಡಿದ. ಏನರ್ಥ? ದೇವ ಅದಕ್ಕೆ ರುದ್ರ ಅಂತ ಅರ್ಥ ಹೇಗೆ ಬರುತ್ತೆ ಅಂದ್ರೆ, ದೇವೇತಿ ಲಿಂಗನಾಮ ಸ್ಯಾತ್ ಲಿಂಗಾತ್ಮ ರುದ್ರ ಉಚ್ಚತೆ. ದೇವ ಎಂಬುದಕ್ಕೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ದೇವ ಅಂತ ಹೆಸರು ಬರುತ್ತದೆ. ಆ ದೇವ ಶಬ್ದಕ್ಕೆ ಲಿಂಗರೂಪಿಯಾಗಿರ್ತಕ್ಕಂತಹ ರುದ್ರದೇವರು ಅಂತ ಅರ್ಥ ಮಾಡಿದ್ದಾರೆ ಆಚಾರ್ಯರು. ಮತ್ತೆ ಭಾಗವತದಲ್ಲಿ ಒಂದು ಮಾತು ಬರ್ತದೆ, ಭೀಮೋಹಿ ದೇವ ಅಂತ. ದೇವ ದೇವ ಯಾರು ಅಂದ್ರೆ ಭೀಮ, ಭೀಮ ಅಂದ್ರೆ ಭವೋ ಭೀಮ ರುದ್ರ ಅಂತ ಅರ್ಥ. ಅವನು ದೇವ. ದೇವ ಅಂತ ಶಬ್ದ ಯಾಕೆ ಬಂತು ಅಂದ್ರೆ, ಸಾತ್ವಿಕ ಮನೋಭಿಮಾನಿ ದೇವತೆ, ಸಾತ್ವಿಕ ಮನಸ್ಸಿಗೆ ಅಭಿಮಾನಿ ದೇವತೆ. ತೈಲ ಧಾರೆಯಂತೆ ಹರಿಯಲ್ಲಿ ಮನಸ್ಸನ್ನು ಕೊಡುವವನು, ಹರಿವಿಷಯಕವಾದಂತಹ ಮನೋವೃತ್ತಿಗೆ ಅಭಿಮಾನಿ ದೇವತೆಯಾಗಿದ್ದಾನೆ ಮಹಾತ್ಮ. ಆದಿಂದಾಗಿ ಸಾತ್ವಿಕ ಮನಸ್ಸಿಗೆ ಅಭಿಮಾನಿ ದೇವತೆಯಾದ್ರಿಂದಾಗಿ ಭಾಗವತ ಅವನನ್ನು ದೇವ ಅಂತ ಕರೆದಿದೆ. ವಿಶೇಷ ಈ ಅರ್ಥದಲ್ಲಿ ಇದು ದೇವ, ಅವನು ದೇವ. ಹೀಗೆ ಲಿಂಗರೂಪಿಯಾಗಿ, ಸಾತ್ವಿಕ ಮನಸ್ಸಿಗೆ ಅಭಿಮಾನಿಯಾಗಿ, ತೈಲಧಾರೆಯಂತೆ ಹರಿಯಲ್ಲಿ ಮನಸ್ಸನ್ನು ಹರಿಸುವಂತಹ ಮಹಾನುಭಾವ, ಸಾತ್ವಿಕ ಮನೋಭಿಮಾನಿ ದೇವತೆ. ಆದ್ರಿಂದಾಗಿ ಆ ರುದ್ರದೇವರನ್ನ, ಮಹಾದೇವನನ್ನ ದೇವ ಅಂತ ಕರೀತಾರೆ. ಅಂತಹ ರುದ್ರದೇವರಿಗೋಸ್ಕರ ಸವಿತು ಸೃಷ್ಟಿ ಮಾಡಿದವನಾಗಿದ್ದಾನೆ. ಏನಪ್ಪ ಸೃಷ್ಟಿ ಮಾಡಿದ? ರುದ್ರದೇವರಿಗೋಸ್ಕರ ಏನು ಸೃಷ್ಟಿ ಮಾಡಿದ ಭಗವಂತ ಅಂತ ಹೇಳಿದ್ರೆ, ರುದ್ರದೇವರಿಗೋಸ್ಕರ ಭಗವಂತ ಸೇತುವೆಯನ್ನು ಸೃಷ್ಟಿ ಮಾಡಿದ. ಏನು ರಾಮ ಸೇತುವೆ? ಆ ರಾಮೇಶ್ವರದಲ್ಲಿ ಸೇತುವೆ ನಿರ್ಮಾಣ ಆಗಿದೆಯಲ್ಲ, ಅದು ಯಾರಿಗೋಸ್ಕರ ಅಂದ್ರೆ ದೇವಸ್ಯ, ಆ ರುದ್ರದೇವರಿಗೋಸ್ಕರ. ದೇವಸ್ಯ ಕೃತೆ ರುದ್ರದೇವರಿಗೋಸ್ಕರ ಸವಿತು ಸೃಷ್ಟಿ ಮಾಡಿದವನು. ಯಾವುದನ್ನ? ಸೇತುವೆಯನ್ನು ಸೃಷ್ಟಿ ಮಾಡಿದವನು. ಎಲ್ಲರೂ ಇಲ್ಲಂತಾದ್ರೆ ಒಬ್ಬ ಖಾಸಗಿ ಹೆಂಡತಿಯನ್ನು ಕರ್ಕೊಂಡು ಬರಲಿಕ್ಕೋಸ್ಕರ ಎಷ್ಟೋ ಕಪಿಗಳ ಹತ್ರ ಭಗವಂತ ದುಡಿಸಿಕೊಂಡು, ರಾಮಚಂದ್ರ ದುಡಿಸಿಕೊಂಡ, ಅವಳು ಎಷ್ಟು ಪರಿಶ್ರಮ ಪಡಬೇಕಾಯ್ತು. ಸೇತುವೆ ಕಟ್ಟಿದೆವು ಯಾಕೆ? ತಾನು ತನ್ನ ಹೆಂಡತಿಯನ್ನು ಪಡೆಯಲಿಕ್ಕೋಸ್ಕರ. ತೀರಾ ಖಾಸಗಿ ಪ್ರಯೋಜನ ಇದು. ಅದಕ್ಕೋಸ್ಕರ ಒಂದು ಸೇತುವೆ ಅಷ್ಟು ಕಪಿಗಳಿಂದ ದುಡಿಸಿಕೊಂಡು ಸೇತುವೆ ಕಟ್ಟಬೇಕಿತ್ತ ರಾಮಚಂದ್ರ? ಅವನು ಏನವನು? ಅವನು ಸ್ವಾರ್ಥ ಅಲ್ಲೇ, ಸ್ವಾರ್ಥ ಅಲ್ಲದವನಂತ ಹೇಳ್ತೀರಿ, ಆದರ್ಶ ಪುರುಷ ಅಂತ ಹೇಳ್ತೀರಿ, ಆದ್ರೆ ಖಾಸಗಿ ತನ್ನ ಹೆಂಡತಿಯನ್ನು ಪಡೆಯಲಿಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ನಲ್ಲ ಅಂತ ಮಂದಮತಿಗಳು ಅಂದುಕೊಳ್ತಾರೆ. ಆದ್ರೆ ಒಳಗೇನಿದೆ, ಕೇವಲ ಸೀತೆಯನ್ನು ಪಡೆಯಲಿಕ್ಕೋಸ್ಕರ ಮಾತ್ರ ಭಗವಂತ ಅದಕ್ಕೆ ಅನುಕೂಲ ಆಗಲಿ ಎಂಬ ದೃಷ್ಟಿಯಿಂದ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಲ್ಲ, ಅದಕ್ಕೆ ಒಂದು ಉದಾತ್ತವಾದಂತಹ ಉದ್ದೇಶ ಇದೆ. ಭಕ್ತ ವತ್ಸಲನಾಗಿ ಭಗವಂತ ಮಾಡಿದ್ದಾನೆ ಆ ಸೇತು ನಿರ್ಮಾಣ, ಕೇವಲ ಖಾಸಗಿ ತನ್ನ ಹೆಂಡತಿಯನ್ನು ಪಡೆಯಲಿಕ್ಕೋಸ್ಕರ ಅಲ್ಲ. ಏಕೆ ಸೇತುವೆ ನಿರ್ಮಾಣ ಮಾಡಿದ್ದು? ರುದ್ರದೇವರಿಗೋಸ್ಕರ. ಯಾಕಪ್ಪ ರುದ್ರದೇವರಿಗೋಸ್ಕರ ಸೇತು ನಿರ್ಮಾಣ ಮಾಡಬೇಕು? ಅವರಿಗೇನ ಅಗತ್ಯ ಇದೆ ರುದ್ರದೇವರಿಗೆ ಅದರದ್ದು ಅಂತ ಹೇಳಿದ್ರೆ, ಹೇಳ್ತಾ ಇದ್ದಾರೆ, ರುದ್ರದೇವರಿಗೆ ಒಂದು ಬ್ರಹ್ಮಹತ್ಯಾ ಪಾಪ ಬಂತು. ಅವರು ರುದ್ರದೇವರು ಚತುರ್ಮುಖ ಬ್ರಹ್ಮದೇವರ ಐದನೇ ತಲೆಯನ್ನ ಕತ್ತರಿಸಿದರು. ಅದರಿಂದಾಗಿ ಬ್ರಹ್ಮಹತ್ಯಾ ಪಾಪ ಅವರಿಗೆ ಅಂಟಿಕೊಳ್ತು. ಈ ರೀತಿಯಾಗಿ ತನ್ನ ಭಕ್ತ ರಾಮ ತಾರಕ ಉಪದೇಶಕ, ರಾಮತಾರಕ ಮಂತ್ರವನ್ನು ಯಾವಾಗಲೂ ಜಪಿಸ್ತಾ ಇದ್ದಾರೆ. ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ, ಆ ತನ್ನ ಪಾರ್ವತಿಯನ್ನು ಕುರಿತು, ತನ್ನ ಸತಿ ತನ್ನ ಹೆಂಡತಿಯನ್ನು ಕುರಿತು ರಾಮದೇವರ ನಾಮದ ಮಹತ್ವವನ್ನು ವಿಶೇಷವಾಗಿ ಹೇಳ್ತಾ ಇದ್ದಾರೆ. ರಾಮದೇವರ ಧ್ಯಾನ ಮಾಡ್ತಾರೆ, ರಾಮನಾಮವನ್ನು ಯಾವಾಗಲೂ ಜಪಿಸ್ತಾ ಇದ್ದಾರೆ, ಆ ರಾಮನಾಮವನ್ನು ನೀನು ಜಪಿಸುವಂತ ಹೆಂಡತಿಗೆ ಹೇಳ್ತಾ ಇದ್ದಾರೆ, ವಿಶೇಷವಾಗಿ ರಾಮಭಕ್ತರವರು. ಅಂಥವರಿಗೆ ಆ ಒಂದು ಬ್ರಹ್ಮಹತ್ಯಾ ಪಾಪ, ಬ್ರಹ್ಮದೇವರ ಚತುರ್ಮುಖರ ಐದನೇ ತಲೆಯನ್ನು ಕತ್ತರಿಸಿದ್ರಿಂದಾಗಿ ಬ್ರಹ್ಮಹತ್ಯಾ ಪಾಪ ಅಂಟಿಕೊಂಡ್ಬಿಡ್ತು. ಯಾಕೆಂದ್ರೆ ವೇದವನ್ನು ಉಚ್ಚಾರಣೆ ಮಾಡುವಾಗ ಒಂದು ಮುಖದಿಂದ ಅಪಸ್ವರ ಬಂತು, ಆಗ ಕತ್ತರಿಸಿಬಿಟ್ಟು. ಆಗ ಬ್ರಹ್ಮಹತ್ಯಾ ಪಾಪ ಬ್ರಾಹ್ಮಣ, ಅವರು ಚತುರ್ಮುಖ ಬ್ರಹ್ಮ ದೇವಬ್ರಾಹ್ಮಣ, ದೇವತೆಗಳಲ್ಲೇ ಅವನು ಬ್ರಾಹ್ಮಣ, ಬ್ರಹ್ಮಹತ್ಯಾ ಪಾಪ ಅಂಟ್ಕೊಂಡ್ಬಿಡ್ತಂತೆ. ನನ್ನ ಭಕ್ತ, ಅವನಿಗೆ ಬ್ರಹ್ಮಹತ್ಯಾ ಪಾಪ ಬಂದಿದೆ, ಅದನ್ನು ಈಗ ಪರಿಹಾರ ಮಾಡಬೇಕು ಅಂತ ಭಕ್ತವತ್ಸಲನಾದಂತಹ ರಾಮಚಂದ್ರ ದೇವರಿಗೆ ಮನಸ್ಸು ಬಂತು. ಅದಕ್ಕೋಸ್ಕರ ಅವರು ಏನು ಮಾಡಿದರು, ಅದಕ್ಕೆ ಸೇತುವೆ ನಿರ್ಮಾಣ ಮಾಡಿದರು. ಸೇತುವೆ ನಿರ್ಮಾಣ ಮಾಡಿ ಸೇತುವೆಯ ಪಕ್ಕದಲ್ಲಿ ಏನು ಮಾಡಿದರು ಅಂತ ಹೇಳಿಬಿಟ್ರೆ ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿದರು. ಅಲ್ಲ, ಸೇತುವೆ ನಿರ್ಮಾಣ, ಸೇತುವೆ ಪಕ್ಕದಲ್ಲಿ ಶಿವಲಿಂಗ ಪ್ರತಿಷ್ಠೆ ಮಾಡಿದರೆ ಆ ರುದ್ರದೇವರ ಬ್ರಹ್ಮಹತ್ಯಾ ಪಾಪ ಹೇಗೆ ಪರಿಹಾರ ಆಯಿತು ಅಂದರೆ, ಸೇತುಂ ದೃಷ್ಟ್ವಾ ಸಮುದ್ರಸ್ಯ ಬ್ರಹ್ಮಹತ್ಯಾಂ ವ್ಯಪೋಹತಿ. ರಾಮಚಂದ್ರ ದೇವರು ನಿರ್ಮಾಣ ಮಾಡಿದಂತಹ ಆ ಪವಿತ್ರವಾಗಿರ್ತಕ್ಕಂತಹ ಸೇತುವೆಯ ದರ್ಶನವನ್ನು ಭಕ್ತಿಯಿಂದ ಯಾರು ಮಾಡ್ತಾರೋ ಅವರ ಬ್ರಹ್ಮಹತ್ಯಾ ಪಾಪ ಪರಿಹಾರ ಆಗತ್ತೆ ಅಂತ ಧರ್ಮಶಾಸ್ತ್ರ ಹೇಳ್ತಾ ಇದೆ, ಏಕಕಂಠದಿಂದ ಹೇಳ್ತಾ ಇದೆ. ಹಾಗಾಗಿ ಆ ಭಕ್ತ ವತ್ಸಲನಾದ ಭಗವಂತ ಬ್ರಹ್ಮಹತ್ಯಾ ಪಾಪವನ್ನು ಅಂಟಿಸಿಕೊಂಡಿರ್ತಕ್ಕಂಥ ತನ್ನ ಭಕ್ತ ಆ ಪಾಪದಿಂದ ಮುಕ್ತನಾಗಬೇಕು, ಅವನ ನಾನು ಪುನೀತಗೊಳಿಸಬೇಕು, ಅದಕ್ಕೋಸ್ಕರ ನಾನು ನಿರ್ಮಾಣ ಮಾಡಿದ ಸೇತುವೆಯನ್ನು ನೋಡ್ತಾ ಇವನು ಕುತ್ಕೊಳ್ಳಿ ಅಂತ ಆ ಸೇತುವೆ ಪಕ್ಕದಲ್ಲಿ ರಾಮೇಶ್ವರದಲ್ಲಿ ಶಿವಲಿಂಗ ಪ್ರತಿಷ್ಠೆ ಮಾಡಿದರು. ಯಾಕೆ ಅದೊಂದ್ರೆ ಸೇತು ದರ್ಶನ ಅವರಿಗೆ ಯಾವಾಗಲೂ ಆಗ್ತಾ ಇರಬೇಕು, ಅದರಿಂದಾಗಿ ಅವರ ಬ್ರಹ್ಮಹತ್ಯಾ ಪಾಪ ಪರಿಹಾರ ಆಗಲಿ ಎಂಬ ದೃಷ್ಟಿಯಿಂದ. ಹಾಗಾಗಿ ದೇವಸ್ಯ ಕೃತೆ ಸವಿತು ದೇವಸ್ಯ, ದೇವಸ್ಯ ಅಂದ್ರೆ ರುದ್ರಸ್ವರೂಪಿಯಾಗಿ ರುದ್ರದೇವರ, ರುದ್ರದೇವರಿಗೆ ಅವರಿಗೋಸ್ಕರ ಸವಿತು ಅವರನ್ನು ಪುನೀತಗೊಳಿಸತಕ್ಕಂತಹ, ಅವರ ಬ್ರಹ್ಮಹತ್ಯಾ ಪಾಪವನ್ನು ಪರಿಹಾರ ಮಾಡತಕ್ಕಂತಹ ಸೇತುವೆಯನ್ನು ಸೃಷ್ಟಿ ಮಾಡಿದ. ಸವಿತು ಅಂದ್ರೆ ಸೃಷ್ಟಿ ಮಾಡಿದ, ಸಾಮಾನ್ಯ ಇದ್ರೂ ಕೂಡ ರುದ್ರದೇವರಿಗೋಸ್ಕರ ಸೃಷ್ಟಿ ಮಾಡಿದ್ದು ಯಾವುದಂದ್ರೆ ಅದು ಶಾಸ್ತ್ರದ ಮೂಲಕ ನಾವು ತಿಳ್ಕೊಂಡಾಗ ಯೋಗ್ಯತೆಯ ಯಾವುದಂತ ಅರ್ಥ ಆಗತ್ತೆ, ಸೇತುವೆಯ ಸೃಷ್ಟಿ ಅದು ರಾಮಚಂದ್ರ ದೇವರಿಂದ ಆಯಿತು ಎಂಬ ಅಭಿಪ್ರಾಯದಲ್ಲಿ ಹೇಳಿದ್ದು. ಕೆಲವರು ಹೇಳ್ತಾ ಇದ್ದಾರೆ ರುದ್ರದೇವರಿಗೆ ಪರಮಾತ್ಮನಿಗೆ ರಾವಣ ಕುಂಭಕರ್ಣನನ್ನು ಕೊಂದದ್ರಿಂದಾಗಿ ಬ್ರಹ್ಮಹತ್ಯಾ ಪಾಪ ಅಂಟಿತು, ಅದಕ್ಕೋಸ್ಕರ ಯಾರು ಪ್ರಾಯಶ್ಚಿತ್ತ ರೂಪದಲ್ಲಿ ರಾಮೇಶ್ವರದಲ್ಲಿ ಶಿವಲಿಂಗವನ್ನು ರಾಮದೇವರು ಪ್ರತಿಷ್ಠೆ ಮಾಡಿದರು ಅಂತ ಹೇಳ್ತಾರೆ. ಇದೇನು ತಾಮಸಪುರಾಣದಲ್ಲಿ ಯಾರೋ ತಾಮಸಪುರಾಣದಲ್ಲಿ ಇದ್ದಂತ ಉಲ್ಲೇಖ, ಅದು ವಾಸ್ತವಿಕ ಸ್ಥಿತಿಯಲ್ಲ. ರಾಮಚಂದ್ರ ದೇವರಿಗೆ ಪತಿತ ಪಾವನನಾಗಿರ್ತಕ್ಕಂಥ ರಾಮಚಂದ್ರನೇ ಪಾಪದಿಂದ ಪತಿತನಾಗುವುದಾದ್ರೆ ಅವನ ನಾಮವನ್ನು ನಾವು ಹೇಳಿದಾಗ ನಾವು ಪಾವನರಾಗುವುದು ಹೇಗೆ? ಪತಿತರನ್ನೇ ಪಾವನಗೊಳಿಸುವ ರಾಮಚಂದ್ರನಿಗೆ ಸ್ವಯಂ ಪಾಪದಿಂದ ಅವನು ಪತಿತನಾಗ್ತಾನೋ? ಇಲ್ಲ. ಅದರಿಂದಾಗಿ ಏನತ್ತ, ರಾಮದೇವರಿಗೆ ರಾವಣ ಕುಂಭಕರ್ಣನ ಪಾಪಿಗಳನ್ನು ಕೊಂದಿದ್ದ ಪಾಪ ಬರಲಿಲ್ಲ, ಯಾವ ಪಾಪವೂ ಅವನಿಗಿಲ್ಲ. ಅಸಂಗೋಷಯಂ ಪುರುಷ, ಯಾವ ರಾಮದೇವರ ನಾಮವನ್ನು ಉಚ್ಚಾರಣೆ ಮಾಡಿದರೆ ಎಲ್ಲಾ ಪಾಪ ಪರಿಹಾರ ಆಗತ್ತೋ ಅಂತ ರಾಮದೇವರಿಗೆ ಎಲ್ಲಿಂದ ಪಾಪ? ಸ್ವಯಂ ಪಾಪದಿಂದ ಅವರು ಪತಿತರಾಗಿದ್ದಾರೆ. ಪತಿತರಾದ ನಮ್ಮನ್ನು ಅವನು ಪಾವನಗೊಳಿಸಿ ಪತಿತ ಪಾವನ ಅಂತ ಹೇಗೆ ಅವನು ಅನಿಸಿಕೊಳ್ಳಿಕ್ ಸಾಧ್ಯ? ಆದಿಂದಾಗಿ ಹಾಗಲ್ಲ, ನಿಜವಾದ ಸ್ಥಿತಿ ಹೀಗಿದೆ. ಶಿವನಿಗೆ ಬಂದಿರತಕ್ಕಂತಹ ಬ್ರಹ್ಮಹತ್ಯಾ ಪಾಪ ಪರಿಹಾರ ಆಗಬೇಕು, ಅದು ಸೇತು ದರ್ಶನದಿಂದ ಮಾತ್ರ ಸಾಧ್ಯ. ಹಾಗಾಗಿ ದೇವರು ರಾಮಚಂದ್ರ ದೇವರು ಸೇತುವೆ ನಿರ್ಮಾಣ ಮಾಡಿ ಸೇತುವೆ ಪಕ್ಕದಲ್ಲಿ ಶಿವನನ್ನ ಅಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಈ ರೀತಿಯಾಗಿ ದೇವಸ್ಯ ಸವಿತು, ರುದ್ರದೇವರಿಗೋಸ್ಕರ ಸೇತುವೆಯನ್ನು, ಪವಿತ್ರವಾದ ಸೇತುವೆಯನ್ನು ರಾಮಚಂದ್ರ ದೇವರು ನಿರ್ಮಾಣ ಮಾಡಿದರು ಎಂಬ ಅರ್ಥದಲ್ಲಿ ದೇವಸ್ಯ ಸವಿತು ಎಂಬುದು ತರೆದುಕೊಳ್ಳುತ್ತದೆ. ಅಷ್ಟೇ ಅಲ್ಲ, ಅದಕ್ಕೋಸ್ಕರವೇ ಇನ್ನೊಂದು ಅರ್ಥ ದೇವಸ್ಯ ಸವಿತು ಅಂದ್ರೆ ಮತ್ತೆ ರುದ್ರದೇವರಿಗೋಸ್ಕರವೇ ಭಗವಂತ ಸವಿತ ಸೃಷ್ಟಿ ಮಾಡಿದ. ಏನು ಸೃಷ್ಟಿ ಮಾಡಿದ? ಯಾರು ರುದ್ರದೇವರು ಅಂದ್ರೆ ದೂರ್ವಾಸರು, ದೂರ್ವಾಸಾಹ ಶಂಕರಸ್ಯಾಂಶಃ. ದೂರ್ವಾಸರಿದ್ದಾರಲ್ಲ ಅವರು ಅತ್ರಿ ಅನಸೂರ್ಯರಲ್ಲಿ ರುದ್ರದೇವರೇ ದೂರ್ವಾಸರಾಗಿ ಹುಟ್ಟಿದ್ದಾರೆ. ಸ್ವಯಂ ವಿಷ್ಣು ದತ್ತನಾಗಿ ಅವತಾರ ಮಾಡಿದ್ದಾರೆ. ಬ್ರಹ್ಮದೇವರಿಗೆ ಸಾಕ್ಷಾತ್ ಅವತಾರ ಇಲ್ಲ, ಬ್ರಹ್ಮದೇವರು ಚಂದ್ರನೊಳಗೆ ಪ್ರವೇಶ ಮಾಡಿದ್ದಾರೆ, ಚಂದ್ರ ಅತ್ರಿಪುತ್ರನಾಗಿ ಹುಟ್ಟಿದ್ದಾನೆ. ಹೀಗೆ ತ್ರಿಮೂರ್ತಿಗಳು ಈ ರೀತಿಯಾಗಿ ಅವತಾರ ಮಾಡಿದ್ದು, ಅದರಲ್ಲಿ ದೂರ್ವಾಸರು ರುದ್ರದೇವರ ಅವತಾರ. ಹಾಗಾಗಿ ದೇವಸ್ಯ ಅಂದ್ರೆ ಇನ್ನೊಂದರ್ಥ ದೇವಸ್ವರೂಪ, ರುದ್ರಸ್ವರೂಪರಾಗಿರ್ತಕ್ಕಂಥ ದೂರ್ವಾಸರಿಗೋಸ್ಕರ ದೇವಸ್ಯ ಕೃತೆ ಕೃತೆ ಅಂತ ಒಂದು ಇಟ್ಕೊಳ್ಬೇಕು. ರುದ್ರಸ್ವರೂಪರಾದ ದೂರ್ವಾಸರಿಗೋಸ್ಕರ ಸವಿತು ಸೃಷ್ಟಿ ಮಾಡಿದವನಾಗಿದ್ದಾನೆ ಏನು ಸೃಷ್ಟಿ ಮಾಡಿದ, ದುರ್ವಾಸರಿಗೋಸ್ಕರ ಏನು ಸೃಷ್ಟಿ ಮಾಡಿದ ಭಗವಂತ ಅಂತ ಹೇಳಿದ್ರೆ, ದುರ್ವಾಸರದ್ದು ಒಂದು ವಿಚಿತ್ರವಾದ ಬೇಡಿಕೆ, ಯಾರೂ ಈಡೇರಿಸಲಿಕ್ಕೆ ಸಾಧ್ಯ ಇಲ್ಲ. ಅವರು ಏನು ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ, ಅವರ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಏನು ಸಿದ್ಧಂ ನದೇಯ, ನನಗೆ ಭಿಕ್ಷೆ ಹಾಕಬೇಕು. ಆದರೆ ನೀವು ತಯಾರು ಮಾಡಿದ, ನಾನು ಕೇಳುವುದಕ್ಕಿಂತ ಮೊದಲು ತಯಾರು ಮಾಡಿದ, ಈಗ ತಾನೇನು ತಯಾರು ಮಾಡಿ ಇಟ್ಕೊಂಡಂತಹ ಪದಾರ್ಥಗಳಿಂದ ನನಗೆ ಭಿಕ್ಷೆ ಹಾಕುವ ಹಾಗಿಲ್ಲ. ನೀವು ನಾನು ಹೇಳಿದ ನಂತರ ಸಿದ್ಧಪಡಿಸಿದ್ದು ನನಗಾಗುವುದಿಲ್ಲ, ಹೇಳೋಕ್ಕಿಂತ ಮೊದಲು ಸಿದ್ಧಪಡಿಸಿದ್ದು ನಮಗಾಗುವುದಿಲ್ಲ. ಮೊದಲು ಸಿದ್ಧವಾಗಿದ್ದ ಪದಾರ್ಥದಿಂದ ನನಗೆ ಭಿಕ್ಷೆ ಹಾಕುವಾಗಿಲ್ಲ. ನೀವು ನಾನು ಹೇಳಿದ ನಂತರ ನಿರ್ಮಾಣ ಮಾಡಿದಂತಹ ಪದಾರ್ಥಗಳಿಂದ ನನಗೆ ಭಿಕ್ಷೆ ಹಾಕಬಾರದು, ಅಂತಹದ್ದೊಂದು ಭಿಕ್ಷೆ ಬೇಕು ಅಂತ. ಇದು ಯಾರಿಗಾದರೂ ಸಾಧ್ಯ ಇಲ್ಲ, ಮೊದಲಿದ್ದು ಆಗುವುದಿಲ್ಲ, ಹೇಳಿದ ನಂತರ ಸಿದ್ಧಪಡಿಸಿದ್ದು ಆಗುವುದಿಲ್ಲ, ಅಂತಹ ಭಿಕ್ಷೆಯನ್ನು ಹಾಕಲಿಕ್ಕೆ ಯಾರಿಂದ ಸಾಧ್ಯ? ಯಾರಿಂದಲೂ ಸಾಧ್ಯ ಇಲ್ಲ. ಆದರೆ ಭಗವಂತ ಮಾತ್ರ ಕೆಲಸ ರಾಮಚಂದ್ರ ದೇವರು ಮಾಡಿದ್ರು. ದುರಾಸುರ ಯಥಾಪ್ರಕ ಎಲ್ಲಾ ಕಡೆಯಲ್ಲಿ ಓಡಾಡಿದ್ದಾರೆ, ಎಲ್ಲಿಯೂ ಅವರ ಪ್ರತಿಜ್ಞೆಯನ್ನು ಈಡೇರಿಸಲಿಕ್ಕೆ ಯಾರಿಂದಲೂ, ಬೇಡಿಕೆಯನ್ನು ಮುಂದೆ ಇಡ್ಲಿ ನೆರವೇರಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಆಗಿಲ್ಲ. ಯಥಾಪ್ರಕಾರವಾಗಿ ಬಂದಿದ್ದಾರೆ ಅವರು, ರಾಮಚಂದ್ರ ದೇವರ ಹತ್ರ ಬಂದಿದ್ದಾರೆ. ದ್ವಾರಪಾಲಕನಾಗಿ ಲಕ್ಷ್ಮಣ ದೇವರು ಇದ್ರು, ಅವರು ಬಿಡಬೇಡ ಅಂತ ಮೊದಲು ಹೇಳಿದ್ರು, ಆದ್ರೆ ಈಗ ಬಿಡ್ಲಿಲ್ಲ ಅಂತಾದ್ರೆ ರಾಮದೇವರು ನನಗೆ ಭೇಟಿಯೇ ಕೊಡಲಿಲ್ಲ, ನನ್ನ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ, ಅದಕ್ಕೋಸ್ಕರ ಭೇಟಿಯೇ ಕೊಡಲಿಲ್ಲ ಅಂತ ಮತ್ತೆ ರಾಮದೇವರ ವಿರುದ್ಧ ಅಪಪ್ರಚಾರ ಮಾಡ್ತಾರೆ. ರಾಮದೇವರಿಗೆ ನನ್ನ ಬೇಡಿಕೆ ನೀಡಿಸಲಿಕ್ಕೆ ತಾಕತ್ತಿಲ್ಲ, ಅದಕ್ಕೋಸ್ಕರ ನನಗೆ ಭೇಟಿಯೇ ಕೊಡಲಿಲ್ಲ ಎಂಬುದಾಗಿ ಅಪಪ್ರಚಾರ ಮಾಡಬಹುದು ರಾಮದೇವರ ವಿರುದ್ಧ. ರಾಮದೇವರು ನನ್ನ ಸ್ವಾಮಿಗೆ ಅಪಕೀರ್ತಿ ಬರಬಾರದು, ಅದರಿಂದಾಗಿ ನಾನು ಬಿಡ್ತೇನೆ ಅಂತ ಲಕ್ಷ್ಮಣ ದೇವರು ಬಿಟ್ಬಿಟ್ರಂತೆ. ಲಕ್ಷ್ಮಣ ಬಿಟ್ಟಾಗ ದುರ್ವಾಸರು ಬಂದರು. ಆಗ ರುದ್ರದೇವರು ಮೂಲ ರೂಪದಲ್ಲಿ ರುದ್ರದೇವರಲ್ಲಿ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಬಂದರು ದುರ್ವಾಸರು. ಸಿದ್ಧಂ ನದೇಯಂ, ಯಥಾಪ್ರಕಾರವಾಗಿ ನೋಡಪ್ಪ ರಾಮಚಂದ್ರ, ನನಗೆ ಈಗ ಹಸಿವೆ ಆಗಿದೆ, ಜೋರು ಭಿಕ್ಷೆ ಬೇಕು. ಸಿದ್ಧಪಡಿಸಿದ ಆಹಾರದಿಂದ ಭಿಕ್ಷೆ ಹಾಕಬೇಡ, ನಾನು ಹೇಳಿದ ನಂತರ ಸಿದ್ಧಪಡಿಸಿದ ಪದಾರ್ಥಗಳಿಂದ ನನಗೆ ಭಿಕ್ಷೆ ಹಾಕುವಾಗಿಲ್ಲ ಅಂತ ಭಿಕ್ಷೆ ಹಾಕು ಅಂತ ಬೇಡಿಕೆಯನ್ನು ಮುಂದಿಟ್ಟಾಗ ರಾಮಚಂದ್ರ, ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ. ಅದಕ್ಕೆ ಭಗವಂತನಿಗೆ ಮಹಾಚಮತ್, ಮಹಾಚಮಸ್ ಅಂತ ಭಗವಂತನಿಗೆ ಹೆಸರು. ಹೈಕ್ಲಾಸ್ ಚಮತ್ಕಾರ ತೋರಿಸ್ತಾನಂತೆ. ಆ ಮಹಾಚಮಸ್ ಅಂತ ರಾಮಚಂದ್ರ ದೇವರಿಗೆ ಭಗವಂತನಿಗೆ ಹೆಸರು. ಆ ಮಹಾಚಮಸ್, ಮಹಾಚಮತ್ಕಾರವನ್ನು ಸೃಷ್ಟಿಯಲ್ಲಿ ತೋರಿಸುವಂತಹ ಮಹಾನುಭಾವ ಭಗವಂತನಾದರೆ, ಅಂತ ಭಗವಂತನನ್ನು ಚೆನ್ನಾಗಿ ಅರಿತವರು ಯೋಗ್ಯತಾನುಸಾರವಾಗಿ ಬ್ರಹ್ಮದೇವರಾದ್ರಿಂದಾಗಿ ಮಹಾಚಮಸ್ಯ ಅಂತ ಚತುರ್ಮುಖ ಬ್ರಹ್ಮದೇವರಿಗೆ ಹೆಸರು ಬಂದಿದೆ. ಮಹಾಚಮಸ್ ಅಂದ್ರೆ ಚಿಕ್ಕಪಟೆ ಚಮತ್ಕಾರ ತೋರಿಸುವವನು ಯಾರು? ಭಗವಂತ. ಆ ಭಗವಂತನ ಅವತಾರಭೂತನಾದ ರಾಮಚಂದ್ರ ದೇವರು ಅದರಲ್ಲಿ ಆ ತಮ್ಮ ಚಮತ್ಕಾರ ತೋರಿಸಿದ್ರಂತೆ. ಆವಾಗ ಏನು ಸಿದ್ಧ ಮಾಡಿದ್ದು ನಿಮಗೆ ಆಗೋದಿಲ್ಲಲ್ಲ, ಬೇಡ, ಈಗ ನಿಮಗೆ ಏನೇನು ಬೇಕು ಹೇಳ್ರಿ, ಹೇಳ್ರಿ ನಿಮಗೆ ಏನೇನು ಬೇಕು ಪದಾರ್ಥ, ಐಟಮ್ ಏನು ಬೇಕು ಹೇಳ್ರಿ ಅಂತ ಹೇಳಿದಾಗ ಬಗೆ ಬಗೆಯ ಪದಾರ್ಥಗಳನ್ನು ಅವರು ಹೇಳ್ತಾ ಇದ್ದಾರೆ, ತಿಂಡಿ ತಿನಿಸುಗಳನ್ನು, ಅದು ಬೇಕು ಇದು ಬೇಕು ಅಂತ. ಇನ್ನೂ ಅವರು ಹೇಳಿ ಮುಗಿಸ್ಲಿಲ್ಲ, ಅವರ ಪದಾರ್ಥಗಳು ಏನೇನಿದೆ ಅಂತ ಪಟ್ಟಿ ಹೇಳ್ತಾ ಇದ್ದಾರೆ, ಲಿಸ್ಟ್ ಓದ್ತಾ ಇದ್ದಾರೆ, ಇನ್ನೂ ಓದಿ ಮುಗಿಲಿಲ್ಲ. ಆದ್ರೆ ರಾಮಚಂದ್ರ ದೇವರು ಸರ್ವಜ್ಞರು, ಅವನು ರಾಮ ಮೊನ್ನ ಹೇಳಿದ್ದೇನೆ ರಾಮ ಅಂತ, ರಾ ಅಂದ್ರೆ ಅಧಿಕವಾದ ಆನಂದ ಮತ್ತು ಅಧಿಕವಾದ ಮಾಹಿತಿ ಎಲ್ಲದೂ ಇದೆ. ಅವರು ಮುಂದೆ ಏನೇನು ಹೇಳ್ತಾರೆ ದುರ್ವಾಸರು ಪದಾರ್ಥಗಳು ಬೇಕು ಅಂತ, ಅದನ್ನು ಮೊದಲೇ ತಿಳ್ಕೊಂಡಿರುತ್ತೆ, ಹೇಳೋಕ್ಕಿಂತ ಮೊದಲೇ ತಿಳ್ಕೊಂಡು ಸರ್ವಜ್ಞನಾದ ರಾಮಚಂದ್ರ ಇನ್ನೂ ಹೇಳಿ ಮುಗಿಸ್ಲಿಲ್ಲ. ಅವರು ಹೇಳ್ತಾ ಇದ್ದಾರೆ, ಹೇಳೋಕ್ಕಿಂತ ಮೊದಲೇನೆ, ಇನ್ನು ಹೇಳಿ ಮುಗಿಸೋಕ್ಕಿಂತ ಮೊದಲೇನೆ ಭಗವಂತ ತಿಳ್ಕೊಂಡು ಇಚ್ಛಾ ಮಾತ್ರದಿಂದ ತನ್ನ ಅಮೃತ ಹಸ್ತದಿಂದ ಭಕ್ಷ ಭೋಜ್ಯ ಲೇಷ್ಯ ಚೋಷ್ಯ ನಾಲ್ಕು ವಿಧವಾದ ಚತುರ್ವಿಧವಾದ ಅನ್ನವನ್ನ ಸೃಷ್ಟಿ ಮಾಡಿ ಕೊಟ್ಟುಬಿಟ್ಟಂತೆ. ಹೇಳಿದ ನಂತರ ಆಗಬಾರ್ದು ಅಂತ ಹೇಳಿದ್ದಾರೆ. ಹೇಳೋಕ್ಕಿಂತ ಮೊದಲನೇ ಎಲ್ಲವುದನ್ನು ತಿಳ್ಕೊಂಡು ಬಿಟ್ಟು ಸರ್ವಜ್ಞನಾದ ಭಗವಂತ ಚಮತ್ಕಾರದಲ್ಲಿ ತನ್ನ ಅಮೃತ ಹಸ್ತದಿಂದ ಭಕ್ಷ ಭೋಜ್ಯ ಲೇಷ್ಯ ಚೋಷ್ಯ ಚತುರ್ವಿಧವಾದ ಅನ್ನವನ್ನ ಸೃಷ್ಟಿ ಮಾಡಿದರು. ಭಕ್ಷ ಅಂದ್ರೆ ನಿಮ್ಗೆ ಗೊತ್ತುಂಟು, ಹೋಳಿಗೆ ಗೀಳಿಗೆ, ಭೋಜ್ಯ ಅಂದ್ರೆ ಅನ್ನಾದಿಗಳು, ಮತ್ತೆ ಲೇಷ್ಯ ಅಂದ್ರೆ ನಾಲಿಗೆಯಲ್ಲಿ ನೆಕ್ಕು ಉಪ್ಪಿನಕಾಯಿ ಜೇನುತುಪ್ಪ ಇತ್ಯಾದಿಗಳು, ಚೋಷ್ಯ ಅಂದ್ರೆ ಹೇಳ್ಬಿಟ್ರೆ ಹಲ್ಲಿನ ವಿಶೇಷ ಹಲ್ಲಿನ ಸಹಾಯ ತಿನ್ನಬಹುದಾದಂತಹ ಕಬ್ಬು ಚಕ್ಕುಲಿ ಇತ್ಯಾದಿಗಳು. ಹೀಗೆ ಚತುರ್ವಿಧವಾದ ಅನ್ನವನ್ನ ಸೃಷ್ಟಿ ಮಾಡಿದರು. ದೇವಸ್ಯ ಕೃತೆ, ರುದ್ರಸ್ವರೂಪರಾಗಿರ್ತಕ್ಕಂಥ ದುರ್ವಾಸರಿಗೋಸ್ಕರ ಯಾರೂ ಈಡೇರಿಸಲಿಕ್ಕೆ ಸಾಧ್ಯ ಇಲ್ಲಿರತಕ್ಕಂತಹ ಆ ಒಂದು ಬೇಡಿಕೆಯನ್ನ ಅವರು ಈಡೇರಿಸಿತು. ಭಕ್ಷ ಭೋಜ್ಯ ಲೇಹ್ಯ ಚೋಷ್ಯ ಎಂಬಂತಹ ಪದಾರ್ಥಗಳನ್ನ ಸೃಷ್ಟಿ ಮಾಡಿದ್ರು, ಸೃಷ್ಟಿ ಮಾಡಿಕೊಟ್ಟು ಅವರು ಅವರ ಬೇಡಿಕೆಯನ್ನೆಲ್ಲ ಈಡೇರಿಸಿದ್ರು. ಇದು ದೇವಸ್ಯ ಸವಿತು. ಹಾಗಾಗಿ ಭಿಕ್ಷೆ ತಗೊಂಡ ಕೈ ರುದ್ರದೇವರದ್ದಾದ್ರೆ ಭಿಕ್ಷೆ ಹಾಕಿದ ಉದಾರ ಕೈ ರಾಮಚಂದ್ರನದ್ದು ಎಂಬ ಅರ್ಥದಲ್ಲಿ ದೇವಸ್ಯ ಸವಿತು ಅಂತ ಹೇಳಿದ್ದಾರೆ. ಅದನ್ನೇ ಮುಂದೆ ಹೇಳ್ತಾರೆ, ದೇವಸ್ಯ ಸವಿತು, ರುದ್ರದೇವರಿಗೂ ಅವಸಾರಭೂತರಾದಂತಹ ಹಾಗಿಂದಾಗಿ ಅವನು ಸವಿತ. ಸವಿತ ಅಂದಿಗೆ ಸ್ಪಷ್ಟ ಆಯ್ತೀಗ, ಸವಿತ ಇಚ್ಛಾ ಮಾತ್ರ ಸೃಷ್ಟಿ ಮಾಡಲ್ಲ, ದೂರ್ವಾಸರು ಹೇಳಿದ ಮಾಡಬಲ್ಲ. ದೂರ್ವಾಸರು ಹೇಳಿದ ತಕ್ಷಣವೇನೆ ಭಕ್ಷ ಭೋಜ್ಯ ಲೋಹ್ಯ ಚೋಷ, ಹೇಳಿದ ತಕ್ಷಣ ಅಲ್ಲ, ಹೇಳೋಕ್ಕಿಂತ ಮೊದಲೇನೆ ತನ್ನ ಸೃಷ್ಟಿಯ ಕೌಶಲವನ್ನು ಭಗವಂತ ಅಲ್ಲಿ ತೋರಿಸೇ ಬಿಟ್ಟಿದ್ದಾನೆ ರಾಮಚಂದ್ರ. ಅದನ್ನ ರಾಮಚಂದ್ರ ಸವಿತಾ ಎಂಬುದಾಗಿ ಹೇಳಿದ್ದು ಔಚಿತ್ಯಪೂರ್ಣವಾಗಿದೆ. ಅದನ್ನೇ ಮುಂದೆ ಇನ್ನಷ್ಟು ಸ್ಪಷ್ಟಪಡಿಸ್ತಾ ಇದ್ದಾರೆ. ದೇವಸ್ಯ ಭರ್ಗ ಅಂತ ನೋಡಿ, ರುದ್ರದೇವರಿಗೋಸ್ಕರ ಸೇತುವೆ ಸೃಷ್ಟಿ ಮಾಡಿದ, ರುದ್ರಸ್ವರೂಪರಾಗಿರ್ತಕ್ಕಂತಹ ದೂರ್ವಾಸರಿಗೋಸ್ಕರ ಅನ್ನ ಸೃಷ್ಟಿ ಮಾಡಿದ. ಅದನ್ನೇ ಇನ್ನಷ್ಟು ಚೆನ್ನಾಗಿ ವಿವರಿಸುವಂತಹದ್ದು ದೇವಸ್ಯ ವರ್ಗ. ನೋಡಿ, ವರ್ಗ ಶಬ್ದ ಸೇರಿಸಿಕೊಳ್ಳಿ ದೇವಸ್ಯ ಎಂಬುದಕ್ಕೆ. ದೇವಸ್ಯ ಅಂದ್ರೆ ರುದ್ರನಿಗೆ ಅಂದ್ರೆ ರುದ್ರ ಅವನಿಗೆ, ಅವನ ವಿಷಯದಲ್ಲಿ ಭರ್ಗನಾದ. ಭರ್ಗ ಅಂದ್ರೆ ಅರ್ಥ ಏನು? ದುರಿತ ಭರ್ಜನ ಶೀಲ ಭರ್ಜಯತೀತಿ, ಭರ್ಜನ ಮಾಡಿದ. ಬೃಸಜ ಪಾಕೆ ಎಲ್ಲ ದುರಿತವನ್ನೆಲ್ಲ ಭರ್ಜನ ಮಾಡಿದ. ಬ್ರಹ್ಮಹತ್ಯಾ ಪಾಪ ಬಂದಿತ್ತು, ಆ ಬ್ರಹ್ಮಹತ್ಯಾ ಪಾಪವನ್ನು ಭರ್ಜನ ಮಾಡಿದ, ಸುಟ್ಟು ಭಸ್ಮ ಮಾಡಿದ, ಅವನೇ ಭರ್ಗ. ದುರಿತ ಭರ್ಜನ ಶೀಲ, ದುರಿತವನ್ನೆಲ್ಲ ಸುಟ್ಟು ಭಸ್ಮ ಮಾಡುವ, ಅದಕ್ಕೋಸ್ಕರ ರಾಮಚಂದ್ರನ ಭರ್ಗ ಅಂತ ಕರೀತಾರೆ. ದೇವಸ್ಯ ಸವಿತು, ದೇವಸ್ಯ ಕೃತೆ, ರುದ್ರದೇವರಿಗೋಸ್ಕರ ಸವಿತು ಸೇತು ಸೃಷ್ಟಿ ಮಾಡಿದ, ಪವಿತ್ರವಾಗಿರ್ತಕ್ಕಂಥ ಸೇತು ದೃಷ್ಟಿ ಮಾಡಿ ದೇವಸ್ಯ ಭರ್ಗ, ಆ ರುದ್ರದೇವರ ಭರ್ಗ. ರುದ್ರದೇವರಿಗೆ ಭರ್ಗನಾದ, ಅವರ ದುರಿತವನ್ನೆಲ್ಲ ಭಸ್ಮ ಮಾಡಿದ. ಅಷ್ಟೇ ಅಲ್ಲ, ದೇವಸ್ಯ ಸವಿತು, ಆ ದೇವಸ್ವರೂಪರಾದ ರುದ್ರ ಸ್ವರೂಪರಾದಂತಹ ದೂರ್ವಾಸರಿಗೋಸ್ಕರ ಸವಿತು ಅನ್ನ ಸೃಷ್ಟಿ ಮಾಡಿದ. ಕೊನೆಗೇನು ಮಾಡಿದ? ದೇವಸ್ಯ ವರ್ಗ, ಆ ರುದ್ರ ಸ್ವರೂಪರಾದ ದೂರ್ವಾಸರಿಗೆ ಭರ್ಗನಾದ. ಅವರ ವಿಷಯದಲ್ಲಿ ಭರ್ಗನಾದ ಅಂದ್ರೆ ಭರತಿ ಗಮಯತಿ ಚ, ಹೊಟ್ಟೆ ತುಂಬ ಭಕ್ಷ ಭೋಜ್ಯ ಲೇಹ್ಯ ಚೋಷ್ಯ ಎಂಬ ಪದಾರ್ಥಗಳಿಂದ ಭರತಿ ಅವರ ಹೊಟ್ಟೆಯನ್ನು ತುಂಬಿಸಿದ. ಮತ್ತೆ ಗಮಯತಿ, ಗಮಯತಿ ಚ ಕಲಿಸಿದ, ತೃಪ್ತಿಯಿಂದ ಅವರು ತೃಪ್ತಿಪಟ್ಟು ಹೋಗುವಂತೆ ಮಾಡಿದ. ಆದ್ರಿಂದಾಗಿ ದೂರ್ವಾಸರ ಹೊಟ್ಟೆ ತುಂಬಿಸಿ ಭರತಿ ಗಮಯತಿ ಚ, ಭರ್ಗ ಭರ್ ಅಂದ್ರೆ ಭರಣ ಮಾಡುದು, ಹೊಟ್ಟೆ ತುಂಬಿಸಿದ. ನಂತರ ಅವರು ಸಂತೋಷವಾದಿಂದ ಆರಾಮವಾಗಿ ತೃಪ್ತಿ ತೃಪ್ತೋಯು ಅಂತ ಹೇಳ್ತಾರೆ ಆಚಾರ್ಯ ಮಧುರು, ತೃಪ್ತಿ ಪಟ್ಟು ಅವರನ್ನು ಅವರು ಹೋಗುವಂತೆ ಮಾಡಿದ. ಆದ್ರಿಂದ ಈ ಭರ್ಗ ಎಂಬುದಾಗಿ ಹೇಳ್ತಾ ಇದ್ದಾರೆ ಕೃಷ್ಣ.